ದೇವದರ್ಶನ ಗುಡಾರ ಅಧ್ಯಾಯ 5. ಆಗ ಯಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಆಶೀರ್ವಾದಗಳ ಪ್ರಗತಿಯಿಂದ ಜನಾಂಗವನ್ನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಪುನಃ ಸ್ಥಾಪಿಸಿ ಉತ್ಕರ್ಷಗೊಳಿಸುವುದು, ಅದರ ಪರಿಣಾಮಗಳು ಸ್ಪಷ್ಟವಾಗುತ್ತದೆ. ದೇವರ ಕೃಪಾ ಸಂಪೂರ್ಣವಾದ ಪ್ರೀತಿಯನ್ನು ಮಾನವರು ಸಾಮಾನ್ಯವಾಗಿ ಇಡೀ ಜಗತ್ತಿಗೆ ಹೆಚ್ಚು ಹೆಚ್ಚಾಗಿ ಪ್ರತಿಯೊಂದು ದಿನದಲ್ಲಿಯೂ ಅದನ್ನು ಕುರಿತು ತಿಳಿದುಕೊಳ್ಳುವರು. ಈ ರೀತಿಯಾಗಿ ಯಹೋವನ ಮಹಿಮೆಯು ಗೋಚರವಾಗುವುದು. ಎಲ್ಲ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಶಾಯ 40:5. ಮಾನವರೆಲ್ಲರೂ ಕಾಲಕ್ರಮೇಣವಾಗಿ ಎಲ್ಲ ಗ್ರಹಿಕೆಗೂ ಮೀರಿಸುವ ಪ್ರೀತಿಯ ವಿಸ್ತಾರವನ್ನು, ಅದರ ಆಳವನ್ನು ನೋಡುವರು. ಇಲ್ಲಿ ಪ್ರಸ್ತಾಪಿಸಲ್ಪಟ್ಟ ಆಶೀರ್ವಾದಗಳು ಕೆಳಮಟ್ಟದ ಯಾಜಕರಿಗೆ ಕೊಟ್ಟ ಆಶೀರ್ವಾದಗಳಲ್ಲವೆಂದು ಗಮನೀಯವಾಗಿ ಗಣಿಸಲ್ಪಟ್ಟಿದೆ. ಹಾಗಲ್ಲ, ಇವರು ಆಶೀರ್ವದಿಸುವ ಆತನಿಗೆ ನಿರೂಪಿಸಲ್ಪಟ್ಟಿರುವರು. ಅಂದರೆ ಅಹರೋನನಲ್ಲಿ ಈ ಆಶೀರ್ವಾದವು ಸಕಲ ಇಸ್ರಾಯೇಲ್ಯರ ಮೇಲೆ ಮಾದರಿಯಾಗಿ ಬರುವಂಥದ್ದಾಗಿದ್ದು ಇಡೀ ಪ್ರಪಂಚವನ್ನೇ ಪ್ರತಿನಿಧಿಯಾಗಿ ನಿರೂಪಿಸುತ್ತದೆ. ಸಭೆಯೆಂಬ ಆತನ ದೇಹವು ಬಾಧೆಗಳಿಂದ ತುಂಬಿದ ನಂತರ ಸಂಪೂರ್ಣವಾದ ಕ್ರಿಸ್ತನಲ್ಲಿ ಆ ಬೀಜದ ಮುಖಾಂತರ. ಕೊಲೆಸ್ಯ 1:24. ಆಶೀರ್ವಾದವನ್ನು ಹೊಂದುವ ಈ ಜಗತ್ತಿನ ಬಗ್ಗೆ ಪೌಲನು, ಜಗತ್ತೆಲ್ಲ ಮಾನವ ಜನಾಂಗ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುವುದು, ದೇವ ಪುತ್ರರ ಪದವಿಯನ್ನು ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನರಳುತ್ತೇವೆ ಎಂದು ಹೇಳಿರುವನು. ಇವರು ನೀತಿ ಭ್ರಷ್ಟತೆಯ ದಾಸತ್ವದಿಂದ ಪಾಪ ಮತ್ತು ಮರಣಗಳಿಂದ ಬಿಡುಗಡೆಯನ್ನು ಅನುಭವಿಸುವುದಕ್ಕೂ ಮತ್ತು ದೇವರ ಮಕ್ಕಳು ವಿಮೋಚನೆಯನ್ನು ಪಾಪ ಮರಣಗಳ ದಂಡನೆಯಿಂದ ಮುಕ್ತಿ ದೇವರಿಂದಾದ ಪ್ರಥಮ ಮಾನವ ಪುತ್ರ ಆದಾಮನು. ಲೂಕ 3:38. ಆನಂದಿಸಿದ ಹಾಗೆ ಇವುಗಳನ್ನು ಪಡೆಯುವುದಕ್ಕೂ ಮುಂಚೆಯೇ ಪ್ರಾಯಶ್ಚಿತ್ತ ದಿನದ ಯಜ್ಞಗಳು ಪೂರೈಸಬೇಕಾಗಿರುತ್ತದೆ ಮತ್ತು ತ್ಯಾಗವನ್ನಾಚರಿಸಿದ ಯಾಜಕರು ರಾಜಯೋಗ್ಯವಾದ ದೈವಿಕ ಅಧಿಕಾರ ಶಕ್ತಿಗಳಿಂದ ತುಂಬಿದ ವೈಭವವಾದ ಉಡುಪುಗಳನ್ನು ಹೊದಿಸಲ್ಪಟ್ಟವರಾಗಿ ಬಿಡುಗಡೆಯನ್ನು ಹೊಂದುವರು. ರೋಮ 8:19. ಯಾವ ಸಂಶಯವೂ ಇಲ್ಲದೆ ಜನರು ಪಾಪ ಮರಣಗಳ ಕೊಂಡಿಯಿಂದ ಬಿಡುಗಡೆಯಾಗುವ ಆಶೀರ್ವಾದಗಳನ್ನು ಪೌಲನು ಹೇಳುತ್ತಾ ಅದರ ಬಗ್ಗೆ ಈ ರೀತಿಯಾಗಿ ಗಮನ ಸೆಳೆಯುತ್ತಾನೆ. ತನ್ನನ್ನು ಕ್ರಿಸ್ತನಿಗೆ ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಪಾಪಿಗಳು ಹೊತ್ತ ಪಾಪದ ಅಪವಿತ್ರತೆಯನ್ನು ನಿವಾರಿಸಲು ಮತ್ತೊಮ್ಮೆ ಪಾಪ ಪ್ರಾಯಶ್ಚಿತ್ತವನ್ನು ಹೊರದೆ ಪವಿತ್ರನೂ ನಿಷ್ಕಳಂಕನೂ ಆಗಿ ಕಾಣಿಸಿಕೊಳ್ಳುವನು. ಇಬ್ರಿಯ 9:28. ಪಾಪದ ಅರ್ಪಣೆಗೋಸ್ಕರ ಯಾಜಕನು ಶಿರಸ್ಸು ಮತ್ತು ದೇಹ ನರಳುವುದನ್ನು ಈ ಯುಗದ ಪ್ರಪಂಚವು ನೋಡಿದ್ದಾಗಿದೆ. ಯಹೂದ್ಯರಿಗೆ ಯೇಸು ನರಾವತಾರವೆತ್ತುತ್ತಾನೆಂಬುದನ್ನು ಪಾಪ ಪರಿಹಾರಕ್ಕೋಸ್ಕರವಾಗಿ ಸ್ಪಷ್ಟಪಡಿಸಲಾಗಿತ್ತು. ಪೌಲನು ವಿಷದ ಪಡಿಸಿದಂತೆ ಆತನ ಅನುಯಾಯಿಗಳೂ ಸಹ ಯೇಸುವಿನ ಜೀವವು ನಮ್ಮ ಮರ್ತ್ಯ ಶರೀರದಲ್ಲಿ ಪ್ರಕಟಿಸಲ್ಪಟ್ಟಿದೆ ಎಂದು ಹೇಳುವರು. 2 ಕೊರಿಂಥ 4:11. ಮಾಂಸ ಶರೀರದಲ್ಲಿ ತೋರ್ಪಡಿಸಿಕೊಂಡು ಅದರಲ್ಲಿ ನರಳುವ ಕ್ರಿಸ್ತನಂತೆ ಇವರು ಸಹ ಜಗತ್ತಿನ ಎದುರಿನಲ್ಲಿ ಒಂದಾಗಿ ಗೌರವಿಸಲ್ಪಡುವರು. ಹೇಗೆಂದರೆ ದೇವರ ಪ್ರಭಾವವು ಎಲ್ಲರಿಗೂ ಪ್ರಕಟವಾಗುವುದು, ಆಶೀರ್ವಾದ ಮತ್ತು ರಕ್ಷಣೆಗಳು, ಮತ್ತು ಎಲ್ಲ ಜನಾಂಗದವರು ಮನುಷ್ಯರು ಅದನ್ನು ಒಟ್ಟಾಗಿ ನೋಡುವರು. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಕೊಲೊಸ್ಸೆ 3ನೇ ಅಧ್ಯಾಯ 4ನೇ ವಚನ.
ಈ ಮಹಾನ್ ಮಹಾಯಾಜಕನು ಆತನನ್ನು ಹುಡುಕುವವರಿಗೆ ಮಾತ್ರ ಗ್ರಹಿಸಲ್ಪಡುವವನಾಗಿದ್ದಾನೆ. ಒಂದು ವೇಳೆ ಆತನು ಆಕಾಶದಲ್ಲಿಯೋ ಅಥವಾ ಬೇರೊಂದು ಕಡೆ ಮಾಂಸ ಶರೀರಧಾರಿಯಾಗಿ ಕಾಣಿಸಿಕೊಂಡಲ್ಲಿ ಆತನ ಪ್ರತ್ಯಕ್ಷತೆಯು ಆತನನ್ನು ಹುಡುಕುವವರಿಗೂ ಹುಡುಕದೆ ಇರುವವರಿಗೂ ಹೇಗೋ ಎಲ್ಲ ಜನಾಂಗದವರಿಗೂ ಬಹಿರಂಗವಾದ ದರ್ಶನವಾಗಿರುತ್ತದೆ. ಆದರೆ ನಾವು ಈಗಾಗಲೇ ಧರ್ಮಶಾಸ್ತ್ರದಲ್ಲಿ ನೋಡಿದಂತೆ ನಮ್ಮ ಮುಖ್ಯಸ್ಥನಾದ ಕ್ರಿಸ್ತನು ಆತ್ಮೀಯವಾದ ಸ್ವರೂಪದಲ್ಲಿ ಯಾವ ಕುಂದುಕೊರತೆಗಳಿಲ್ಲದ ಸಮಗ್ರ ಸಂಪೂರ್ಣತೆಯನ್ನು ಹೊಂದಿದಂತೆ ಆತನನ್ನೇ ನಂಬಿದ ಆತನ ಚಿಕ್ಕ ಹಿಂಡು ಸಹ ಆತನಂತೆ ಆತ್ಮೀಯ ಅಸ್ತಿತ್ವಕ್ಕೆ ಮನುಷ್ಯರಲ್ಲಿ ಯಾರೂ ಕಾಣದ ಮತ್ತು ಕಾಣಲಾರದ ದೈವಿಕ ಸ್ವಭಾವಕ್ಕೆ ನಿರ್ಮಿಸಲ್ಪಡುವರು.
1 ತಿಮೋತಿ 6ನೇ ಅಧ್ಯಾಯ 16ನೇ ವಚನ. ಯಾವ ರೀತಿ ಕ್ರೂಡನು ಕೆಲವು ವಿಷಯಗಳನ್ನು ಗ್ರಹಿಕೆಯಿಂದ ನೋಡಬಲ್ಲನೋ ಅದೇ ರೀತಿ ಪ್ರಪಂಚವು ವೈಭವವುಳ್ಳ ಸಭೆಯನ್ನು ಮಾನಸಿಕವಾದ ಅಂತರ್ದೃಷ್ಟಿಯಿಂದ ನೋಡಬಲ್ಲರೆಂದು ನಾವು ನೋಡಿದ್ದೇವೆ. ಇದೇ ಅರ್ಥದಲ್ಲಿ ಜೀವವೆಂಬ ಜಯಮಾಲೆಯ ಬಹುಮಾನವನ್ನು ನಾವು ನೋಡುತ್ತೇವೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಪ್ರಾಕೃತ ದೃಷ್ಟಿ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರವಿರುವುದು, ಕಾಣದೇ ಇರುವಂಥದ್ದು ಸದಾಕಾಲವೂ ಇರುವುದು. 2 ಕೊರಿಂಥ 4ನೇ ಅಧ್ಯಾಯ 18ನೇ ವಚನ. ಈ ಯುಗದಲ್ಲಿರುವ ಸಭೆಯ ಇಡೀ ಸದಸ್ಯರು ಈ ರೀತಿಯಾಗಿ ಯೇಸು ಕ್ರಿಸ್ತನನ್ನು ನಿರೀಕ್ಷಿಸುವವರಾಗಿದ್ದಾರೆ. ಇದೇ ರೀತಿಯಲ್ಲಿ ನಾವು ಸಹ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟಿದ್ದೇವೆ. ಇಬ್ರಿಯ 2ನೇ ಅಧ್ಯಾಯ 9ನೇ ವಚನ. 12ನೇ ಅಧ್ಯಾಯ 2ನೇ ವಚನ. ಈ ಪ್ರಕಾರವಾಗಿ ಎಡಬಿಡದೆ ಗಮನಿಸುವವರು ತಮ್ಮ ವಿವೇಚನಾಯುಕ್ತ ಕಣ್ಣುಗಳಿಂದ ಯೇಸು ಕ್ರಿಸ್ತನ ಎರಡನೆಯ ಸಾನ್ನಿಧ್ಯವನ್ನು ಸಕಾಲದಲ್ಲಿ ದೈವ ವಾಕ್ಯದ ಬೆಳಕಿನ ಮುಖಾಂತರ ಪರಿಶೀಲಿಸುವವರಾಗಿದ್ದಾರೆ. ತದನಂತರ ಜಗತ್ತಿನ ಪ್ರತಿ ಮಾನವನ ಕಣ್ಣುಗಳು ಆತನನ್ನು ಅದೇ ರೀತಿಯಲ್ಲಿ ನೋಡುವರು. ಆದರೆ ಆತನ ರೋಷಾಗ್ನಿಯ ಬೆಳಕಿನ ಮುಖಾಂತರ ನ್ಯಾಯ ತೀರ್ಪನ್ನು ಹೊಂದುವರು. 2 ಥೆಸಲೋನಿಕ 1ನೇ ಅಧ್ಯಾಯ 8ನೇ ವಚನ. ಆತ್ಮೀಯ ಮಟ್ಟದಲ್ಲಿ ಇವುಗಳನ್ನು ಗಮನಿಸಲು ಮಾನವರಿಗೆ ಇದೊಂದೇ ದಾರಿ. ತನ್ನ ಶಿಷ್ಯರಿಗೆ ಕ್ರಿಸ್ತನು ಇದೇ ಪ್ರಸ್ತಾಪವನ್ನೆತ್ತಿ ಯಾರು ತನ್ನ ಆತ್ಮೀಯತೆ ಅಥವಾ ಮನಸ್ಸನ್ನು ತಿಳಿಯುವುದರ ಮುಖಾಂತರ ತನ್ನನ್ನು ತಿಳಿದುಕೊಂಡಿರುವರೋ ಅದೇ ರೀತಿ ತನ್ನ ತಂದೆಯನ್ನು ಸಹ ಗುರುತಿಸುವವರಾಗಿದ್ದಾರೆ. ಮತ್ತು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನು ತಿಳಿದಿರುವಿರಿ, ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. 8ನೇ ಅಧ್ಯಾಯ 19ನೇ ವಚನ. 14ನೇ ಅಧ್ಯಾಯ 7ನೇ ವಚನ. ಇದೊಂದೇ ಪರಿಜ್ಞಾನದ ಮುಖಾಂತರ ದೇವರನ್ನು ಯುಕ್ತವಾದ ರೀತಿಯಲ್ಲಿ ತಿಳಿಯಲು ಮತ್ತು ನೋಡಲು ಜಗತ್ತಿಗೆ ಸಾಧ್ಯತೆ ಇದೆ. ಹೇಗೆಂದರೆ ಮನುಷ್ಯರಲ್ಲಿ ಯಾರೂ ಆತನನ್ನು ಎಂದೂ ಕಂಡಿಲ್ಲ, ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಯಾವನು ಏಕಪುತ್ರನೋ ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು. 1 ತಿಮೋತಿ 6ನೇ ಅಧ್ಯಾಯ 16ನೇ ವಚನ. 1ನೇ ಅಧ್ಯಾಯ 18ನೇ ವಚನ. ಕ್ರಿಸ್ತನು ತನ್ನ ತಂದೆಯನ್ನು ಶಿಷ್ಯರಿಗೆ ಬಹಿರಂಗಪಡಿಸಿರುವುದು ಅಥವಾ ಅದಕ್ಕೆ ಕಾರಣಸ್ಥನಾಗಿರುವುದು ತನ್ನ ನೀತಿಯುಕ್ತ ನಡತೆಯಿಂದಲೇ. ದೇವರು ಪ್ರೀತಿ ಸಂಪೂರ್ಣನೆಂದು ಅಕ್ಷರಶಃ ಮತ್ತು ಸಕ್ರಿಯಗಳಿಂದ ಆತನನ್ನು ಪ್ರಕಾಶಪಡಿಸಿದ್ದಾನೆ. ಇದೇ ರೀತಿಯಾಗಿ ಲೂಥರ್ ಮತ್ತು ಇನ್ನಿತರರು ಪೋಪನ ಪದ್ಧತಿಗಳನ್ನು ತೋರ್ಪಡಿಸಿರುವುದಲ್ಲದೆ ಅನೇಕರು ತಮ್ಮ ದೃಷ್ಟಿಯಲ್ಲಿ ಆತನೇ ಕ್ರಿಸ್ತ ವಿರೋಧಿ ಎಂದು ಅಭಿಪ್ರಾಯಪಟ್ಟಿರುವುದನ್ನು ಹೇಳಿರುತ್ತಾರೆ. ಮತ್ತು ಆ ದುಷ್ಟ ವ್ಯವಸ್ಥೆಗಳನ್ನು ಅಲ್ಲದೆ ಅದರ ಅಧರ್ಮ ಸ್ವರೂಪನನ್ನು ಪೌಲನು ಮುಂತಿಳಿಸಿದ ಪ್ರಕಾರ ಬಹಿರಂಗಪಡಿಸಲ್ಪಟ್ಟಿತು. ಆದರೂ ಅನೇಕರು ಅದನ್ನು ನಿಜ ಸ್ಥಿತಿಯೆಂದು ದುಷ್ಟಿಸಿಲ್ಲ.
ಈ ರೀತಿಯಾಗಿ ನಮ್ಮ ಮುಖ್ಯಸ್ಥನಾದ ಯೇಸು ಕ್ರಿಸ್ತನನ್ನು ತತ್ಕಾಲದಲ್ಲಿ ಆತನು ತನ್ನ ಅಮೂಲ್ಯ ಮಣಿಗಳನ್ನು ಒಟ್ಟುಗೂಡಿಸಲು ಪ್ರಸನ್ನನಾಗಿರುವನು. ಜೀವಂತರಾಗಿರುವ ಚಿಕ್ಕ ಹೆಂಡಿನ ಸದಸ್ಯರುಗಳಿಗೆ ಪ್ರಕಟಪಡಿಸಲ್ಪಡುತ್ತಿದ್ದಾನೆ. ಆದರೆ ಇತರರು ಆತನ ಸಮ್ಮುಖ ಸಾನ್ನಿಧ್ಯವನ್ನು ತಿಳಿಯಲಾರದವರಾಗಿರುವರು. ಲೂಕಾ 17:26-30 ಮಲಾಖಿ 3:17 ಸಹಸ್ರ ವರ್ಷದ ಆಳ್ವಿಕೆಯ ದಿನದಲ್ಲಿ ಇದೇ ಪ್ರಕಾರವಾಗಿ ನಮ್ಮ ಮಹಾಯಾಜಕನು ಪರಿಪೂರ್ಣನೂ ಆದ ಯೇಸು ಕ್ರಿಸ್ತನು ದೈವ ಪ್ರೇರಿತನಾಗಿ ಬಹಿರಂಗವಾಗುತ್ತಾನೆ. ಈತನು ಪ್ರಕಾಶವಾಗುವುದನ್ನು ಆತನನ್ನು ಹುಡುಕುವವರಿಗೆ ಮಾತ್ರ ಕಾಣಬರುವನು, ಅವರೇ ಆತನನ್ನು ವೀಕ್ಷಿಸುವರು. ಆತನನ್ನು ನೋಡುವವರು ಭೌತಿಕ ದೃಷ್ಟಿಯಿಂದ ನೋಡುವುದಿಲ್ಲ. ಆದರೆ ಯಾವ ರೀತಿ ನಾವು ಆತ್ಮಿಕ ವಿಚಾರಗಳನ್ನು ಈಗ ನೋಡುವಂತೆ ನಮ್ಮ ಕ್ರಿಸ್ತ ಯೇಸುವನ್ನು ತಂದೆಯಾದ ದೇವರನ್ನು ಮತ್ತು ಜಯಮಾಲೆ ಮುಂತಾದವುಗಳನ್ನು ನಂಬಿಕೆಯ ದೃಷ್ಟಿಯಿಂದ ನೋಡುವರು. ಮಾನವರು ಕ್ರಿಸ್ತನನ್ನು ಪ್ರಾಕೃತವಾಗಿ ನೋಡಲಾಗುವುದಿಲ್ಲ, ಏಕೆಂದರೆ ಆತ್ಮೀಯ ಮಟ್ಟ ಮತ್ತು ಶಾರೀರಿಕ ಮಟ್ಟ ಭಿನ್ನವಾಗಿದೆ. ಈ ಕಾರಣದಿಂದ ಯಹೋವ ದೇವರನ್ನು ಅವರು ನೋಡಲು ಶಕ್ಯವಿಲ್ಲ. ಆದರೆ ನಾವು ದೈವತ್ವಕ್ಕೆ ಸೇರಿದ ಚಿಕ್ಕ ಹಿಂಡು ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು, ಯಾಕೆಂದರೆ ಆತನ ಆಗಿರುವೆಂದು ಬಲ್ಲೆವು. 1 ಯೋಹಾನ 3:2. ಆದರೆ ಆತನನ್ನು ಹುಡುಕುವವರಿಗೆ ಮಾತ್ರ ವಿಮೋಚಕನಾದ ಯೇಸು ಕ್ರಿಸ್ತನೇ ಅವರನ್ನು ಮರಣದ ಆಳ್ವಿಕೆಯಿಂದ ರಕ್ಷಿಸುವವನಾದರೂ ಸಹ ಅಂತ್ಯದಲ್ಲಿ ಆ ಮರಣವು ಎಲ್ಲರಿಗೂ ಆವರಿಸಿರುವ ನಿಜಾಂಶವಾಗಿದೆ. ಹೇಗೆಂದರೆ ಬಹಿರಂಗಪಡಿಸಲ್ಪಡುವ ವಿಧಾನವು ಅಂತ್ಯದಲ್ಲಿ ಎಲ್ಲರೂ ನೋಡುವ ಹಾಗೆ ಆಗುತ್ತದೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಮತ್ತು ಮಣ್ಣಿನಲ್ಲಿ ಪವಳಿಸಿರುವವರೆಲ್ಲರೂ ಆಗ ತಮ್ಮ ಮರಣ ನಿದ್ದೆಯಿಂದ ಎಚ್ಚೆತ್ತು ಆತನನ್ನು ಹಿರಿದವರು ಸಹ ತಾವು ಮಹಿಮಾತಿಶಯವುಳ್ಳ ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದೆವಲ್ಲ ಎಂಬ ಯಥಾವತ್ತಾದ ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳುವರು. ಆತನು ಪ್ರತ್ಯಕ್ಷನಾಗುವಾಗ ಆಕಾಶದಲ್ಲಿಯೂ ಅಲ್ಲ, ಉರಿಯುವ ಬೆಂಕಿಯಲ್ಲಿ ನ್ಯಾಯ ತೀರ್ವಿಕೆಗಳಿಂದ ಕಾಣಿಸಿಕೊಳ್ಳುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ಅಂಗೀಕಾರ ಸ್ಮರಣೆ ಇಲ್ಲದವರಿಗೂ ಮತ್ತು ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತೀಕಾರವನ್ನು ಸಲ್ಲಿಸುವನು. ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಎಲ್ಲ ಮಾನವ ಕುಲದವರು ಆತನನ್ನು ಗಣನೀಯವಾಗಿ ಅಂಗೀಕರಿಸುವುದಕ್ಕೆ ಹೆಚ್ಚು ಸಮಯವಾಗುವುದಿಲ್ಲ. ಈಗ ಸತ್ಯಸಂಧರು ದುಃಖದಿಂದ ವ್ಯಥೆಪಡುತ್ತಿದ್ದರು, ಆಗ ಶಿಷ್ಟರಿಗೂ ದುಷ್ಟರಿಗೂ ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಕಾಣುವಿರಿ. ಆ ದಿನದಲ್ಲಿ ಭಿನ್ನತೆಯು ಸ್ಪಷ್ಟವಾಗುತ್ತದೆ. ಪ್ರಕಟಣೆ 1:7 2 ಥೆಸಲೋನಿಕ 1:7-8 ಮಲಾಖಿ 3:15-18 ಆಗ ಎಲ್ಲರೂ ಸ್ಪಷ್ಟವಾಗಿ ಯೇಸು ಕ್ರಿಸ್ತನನ್ನು ಮತ್ತು ಆತನ ಪ್ರಾಣ ತ್ಯಾಗವನ್ನು ಒಂದು ಹೊಸ ಒಡಂಬಡಿಕೆಯಾಗಿ ಅಂಗೀಕರಿಸುವವರಾಗಿ ಅದರಲ್ಲಿ ವ್ಯಕ್ತವಾಗುವ ನಿತ್ಯ ಜೀವವನ್ನು ಬಹುಶಃ ಪಡೆಯಬಹುದಾಗಿದೆ. ಈ ಪ್ರಕಾರ ಯಾಕೆಂದರೆ ಎಲ್ಲ ಮನುಷ್ಯರಿಗೂ ವಿಶೇಷವಾಗಿ ನಂಬುವವರಿಗೂ ರಕ್ಷಕನಾಗಿರುವ ಜೀವವುಳ್ಳ ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇವೆ. 1 ತಿಮೋತಿ
ಮರಣಾನಂತರ ನ್ಯಾಯ ತೀರ್ಪು. ನಮ್ಮ ಮೂಲ ಪಾಠದ ಸಂಬಂಧದಲ್ಲಿ ಅಧೀನವಾಗಿರುವ ಮತ್ತು ಅದರ ಸನ್ನಿವೇಶಗಳಿಂದ ಸ್ಪಷ್ಟವಾಗಿದ್ದರೂ ಸಹ ಸತ್ಯವೇದದಲ್ಲಿ ಪದೇ ಪದೇ ಅಪಾರ್ಥವಾಗಿ ತೋರಿಬರುವ ವಚನವನ್ನು ನೋಡೋಣ.
ಒಂದೇ ಸಾರಿ ಸಾಯುವುದು ಸಾಂಕೇತಿಕವಾಗಿ ವಧಿಸಿದ ಪ್ರಾಣಿಗಳ ನಿರೂಪಣೆಯಲ್ಲಿ ಆಮೇಲೆ ನ್ಯಾಯತೀರ್ಪು ದೇವರು ಆ ಯಜ್ಞಗಳನ್ನು ಅನುಮತಿಸುವುದು ಅಥವಾ ನಿರಾಕರಿಸುವುದು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹೊಸ ಸೃಷ್ಟಿಯಲ್ಲಿ ಕೇವಲ ಮಹಾಯಾಜಕರಂತೆ ಮಾದರಿಯಾಗಿ ಆರೋನನು ಮತ್ತು ಆತನ ದಯಾದಿಗಳು ಹಾಗೆಯೇ ಕ್ರಿಸ್ತನು ಸಹ ಆ ಯಜ್ಞಗಳ ಪರಿಣಾಮಗಳನ್ನು ಅನುಸರಿಸಿ ಬಹು ಜನರ ಪ್ರತಿ ಮಾನವನ ಪಾಪಗಳನ್ನು ಒತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಇನ್ನೆಂದಿಗೂ ಪುನಃ ಸಮರ್ಪಿತನಾಗುವುದಿಲ್ಲ ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಇನ್ನೂ ಪಾಪಗಳನ್ನು ಹೊತ್ತು ದೋಷವುಳ್ಳವನಾಗುವುದಿಲ್ಲ ಅಥವಾ ಪಾಪ ಪರಿಹಾರ ಯಜ್ಞವನ್ನು ಪುನಃ ಅನುಕರಿಸುವುದಿಲ್ಲ. ಈ ರೀತಿಯಾಗಿ ದೇವರು ಕರಾರು ನಿಯಮಗಳನ್ನು ನಂಬಿಕೆಯಿಂದಲೂ ಮತ್ತು ವಿಧೇಯತ್ವದಿಂದಲೂ ಬಯಸುವವರಿಗೆ ನಿತ್ಯ ಜೀವವನ್ನು ಅನುಗ್ರಹಿಸುತ್ತಾನೆ. ಇಬ್ರಿಯ 9:27-28 ವಚನಗಳು. ಅವಕಾಶವುಳ್ಳ ಪ್ರತಿ ಸಮಯದಲ್ಲಿ ಯಾಜಕನು ಪರಿಶುದ್ಧ ಸ್ಥಳದೊಳಗೆ ಪ್ರಾಯಶ್ಚಿತ್ತ ದಿನದಲ್ಲಿ ಪ್ರವೇಶಿಸುವಾಗೆಲ್ಲ ತನ್ನ ಪ್ರಾಣದ ಭೀತಿಯ ಹೊಣೆಯಲ್ಲಿರುತ್ತಾನೆ. ಏಕೆಂದರೆ ಆತನು ಅರ್ಪಿಸುವ ಯಜ್ಞದಲ್ಲಿ ದೋಷವೇನಾದರೂ ಇದ್ದಲ್ಲಿ ಆತನು ಎರಡನೆಯ ತೆರೆಯೊಳಗೆ ಪ್ರವೇಶಿಸುವಾಗಲೇ ಪ್ರಾಣವನ್ನು ತೊರೆಯಬೇಕಾಗಿತ್ತು. ಯಾಜಕನು ದೋಷಯುಕ್ತವಾದ ಜನರ ಪಾಪಗಳ ಪ್ರಾಯಶ್ಚಿತ್ತ ಯಜ್ಞವನ್ನು ತೆಗೆದುಕೊಂಡು ಪರಿಶುದ್ಧ ಸ್ಥಳದೊಳಗೆ ಹೋಗಲು ಸಮ್ಮತಿಸಲಾಗುವುದಿಲ್ಲ. ಇದರಿಂದಾಗುವ ಯಾವುದೇ ಲೋಪವು ಯಾಜಕನ ಮರಣಕ್ಕೆ ಕಾರಣವಾಗುತ್ತದೆ ಮತ್ತು ಆತನು ಜನರ ಪಾಪಗಳ ಪರಿಹಾರಕ್ಕೆ ಪ್ರಯತ್ನ ಪಡುವ ಎಲ್ಲರ ಮೇಲೆಯೂ ನ್ಯಾಯ ದಂಡನೆಯು ಅನಿವಾರ್ಯವಾಗುತ್ತಿತ್ತು. ಇದೇ ಈ ಮೂಲ ಪಾಠದಲ್ಲಿ ಪ್ರಸ್ತಾಪಿಸಲ್ಪಟ್ಟ ನ್ಯಾಯ ತೀರ್ಪು ಮತ್ತು ಇದರ ಮಾದರಿಯಲ್ಲಿರುವ ಯಾಜಕರ ವರ್ಗದ ಮೇಲೆ ಪ್ರತಿ ವರ್ಷವೂ ಇದರ ಚಲಾವಣೆಯಲ್ಲಿತ್ತು. ಈ ನಿಬಂಧನೆಯ ನ್ಯಾಯ ತೀರ್ಪು ದೇವರಲ್ಲಿ ಅನುಕೂಲವಾದ ಮೆಚ್ಚುಗೆಯನ್ನು ಪಡೆಯುವುದಕ್ಕೋಸ್ಕರ ಯಾಜಕರ ಪ್ರಾಣಗಳಷ್ಟೇ ಅಲ್ಲ, ಪ್ರತಿ ವರ್ಷವೂ ಜನರಿಗೋಸ್ಕರ ಅರ್ಪಣೆಯಾಗುವ ಮಾದರಿಯ ಪಾಪಗಳ ಪ್ರಾಯಶ್ಚಿತ್ತ ಯಜ್ಞಗಳ ಮೇಲೆ ಅವಲಂಬಿಸಿದೆ. ಕಲ್ವರಿ ಬೆಟ್ಟದ ಮೇಲೆ ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನು ತನ್ನ ಮರಣದಲ್ಲಿ ಪ್ರತಿಬಿಂಬಿಸಲ್ಪಟ್ಟ ಮಾದರಿಯಾದ ಎರಡನೆಯ ತೆರೆಯೊಳಗಿಂದ ಹಾದು ಹೋಗಿರುತ್ತಾನೆ. ಆತನ ತ್ಯಾಗಮಯವಾದ ಆ ಯಜ್ಞದೊಳಗೆ ಯಾವುದೇ ತರಹದ ಕಿಂಚಿತ್ ದೋಷ ಅಥವಾ ಕೊರತೆ ಇದ್ದಲ್ಲಿ ಆತನನ್ನು ಮರಣ ವ್ಯವಸ್ಥೆಯಿಂದ ಜೀವಕ್ಕೆ ಯಾವತ್ತೂ ಎಬ್ಬಿಸಲಾಗುತ್ತಿಲ್ಲ ಅಥವಾ ಜಾಗೃತನಾಗುತ್ತಿದ್ದಿಲ್ಲ. ನಿಷ್ಪಕ್ಷಪಾತವಾದ ನ್ಯಾಯ ತೀರ್ಪು ಆತನ ವಿರುದ್ಧವಾಗಬಹುದಿತ್ತು. ಮೂರನೇ ದಿನದಲ್ಲಿ ಆತನು ಪುನರುತ್ಥಾನ ಹೊಂದಿದ್ದರಲ್ಲಿ ಆತನ ಕ್ರಿಯೆಗಳು ಸಮಗ್ರ ರೀತಿಯಿಂದ ನೆರವೇರಿಸಲ್ಪಟ್ಟಿವೆ ಎಂದು ದೈವ ನಿರ್ಣಯವಾದ ನ್ಯಾಯ ತೀರ್ಪಿನ ಪರೀಕ್ಷೆಯಿಂದ ಸಮರ್ಥಿಸಲ್ಪಟ್ಟಿದೆ. ಅಪೋಸ್ತಲ ಕೃತ್ಯಗಳು 17:31 ಇದು ಅಲ್ಲದೆ ನಮ್ಮ ಕರ್ತನು ಈ ನ್ಯಾಯ ತೀರ್ಪಿನಿಂದ ಒಂದೇ ಬಾರಿಗೆ ವಿಜಯೋನ್ಮುಖನಾಗಿ ಆತನು ಪಟ್ಟ ಶ್ರಮೆಗಳ ಯಜ್ಞವು ಒಪ್ಪಿತವಾಗಿದೆ ಎಂಬುದಾಗಿ ಪಂಚಾಶತಮದ ಆಶೀರ್ವಾದಗಳ ದಿನದಂದು ವಿಶೇಷವಾಗಿ ವ್ಯಕ್ತವಾಗಿದೆ. ಮಾತ್ರವಲ್ಲದೆ ಇನ್ನೂ ಅತಿಶಯವಾದ ಭವಿಷ್ಯತ್ತಿನ ಆಶೀರ್ವಾದಗಳು ಎಲ್ಲ ಜನರ ಮೇಲೆ ಸುರಿಸಲ್ಪಡುವ ಮುನ್ಸೂಚನೆ ಅಥವಾ ಪೂರ್ವಾನುಭವವಾಗಿತ್ತು. ಯೋವೇಲ 2:28 ಕಟ್ಟ ಕಡೆಯಲ್ಲಿ ಆತನು ಆತನಲ್ಲಿ ನಾವು ಸಹ ಪ್ರಪಂಚದ ಎಲ್ಲ ಜನರ ಪಾಪಗಳನ್ನು ಅಂಗೀಕರಿಸಿ ಅವುಗಳಿಗೋಸ್ಕರ ಸಂಪೂರ್ಣವಾದ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವರನ್ನು ಆಶೀರ್ವದಿಸುತ್ತಾನೆಂದು ದೃಢವಾದ ಹೊಣೆ ಹೊತ್ತಿರುವನು. ಈ ಮೂಲ ಪಾಠದ ಮುಖಾಂತರ ಜನರೆಲ್ಲರೂ ಸಾಮಾನ್ಯವಾಗಿ ಸಾಯುವರು ಎಂದು ಅದರ ಸಂಬಂಧವಾಗಿ ಅರ್ಥ ವಿವರಣೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಲ್ಲಿ ಅದನ್ನು ಸಂಪೂರ್ಣವಾಗಿ ವಿರೋಧಿಸುವುದಲ್ಲದೆ ಗ್ರಂಥದ ಅರ್ಥವನ್ನು ಸತ್ಯದಿಂದ ಅಸ್ಪಷ್ಟಗೊಳಿಸಿದೆ ಎಂದು ತೊಲಗಿಸಲ್ಪಡುವುದು. ಸಾಮಾನ್ಯವಾಗಿ ಎಲ್ಲ ದುಷ್ಟತ್ವ ಪಾಪ ಮರಣಗಳಿಂದ ಯಾವುದೋ ಒಂದು ರೀತಿಯಿಂದ ಅವುಗಳ ನಿರ್ಮೂಲಕ್ಕೋಸ್ಕರ ಅನೇಕರು ಅನಿರ್ದಿಷ್ಟ ಕಾಲದಿಂದ ಒಳ್ಳೆಯ ಸಮಯಗಳಿಗೋಸ್ಕರ ಎದುರು ನೋಡುವವರಾಗಿದ್ದಾಗ್ಯೂ ಈ ದೀರ್ಘವಾದ ಪ್ರತಿಬಂಧವನ್ನು ಗ್ರಹಿಸಲಾರದೆ ಇರುವರು. ಪಾಪ ಪ್ರಾಯಶ್ಚಿತ್ತದ ಯಜ್ಞದ ನಂತರವೇ ಆ ಭವ್ಯತೆ ಮತ್ತು ಆಶೀರ್ವಾದಗಳು ನೆರವೇರುತ್ತಾವೆಂದು ಅವರಿಗೆ ಗೊತ್ತಿಲ್ಲ. ಕ್ರಿಸ್ತನೊಡನೆ ಆತನು ಹಾದುಕೊಂಡವರು ಮತ್ತು ಆತನನ್ನು ನಂಬಿರುವ ಚಿಕ್ಕ ಹಿಂಡು ಅಥವಾ ಸಭೆಯು ಆತನೊಂದಿಗೆ ಪಾಲುಗಾರರಾಗಿದ್ದಾರೆ ಎಂದು ಅವರಿಗೆ ತಿಳುವಳಿಕೆ ಇಲ್ಲ. ಕ್ರಿಸ್ತನು ತಾನು ಅನುಭವಿಸಿದ ಯಜ್ಞ ಮತ್ತು ಶ್ರಮೆಗಳೊಂದಿಗೆ ತದನಂತರ ಅದನ್ನನುಸರಿಸಿ ಬರುವ ಸಭೆಯೂ ಸಹ ಗೌರವ ಖ್ಯಾತಿಗಳಿಗೆ ಸೇರಿರುವವರೆಂದು ಸಹ ಅವರಿಗೆ ಗೊತ್ತಿಲ್ಲ. ದೇವಪುತ್ರರ ಸಭೆ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಅಜ್ಞಾನದಲ್ಲಿಯೂ ಎಂದು ಎದುರು ನೋಡುತ್ತಿರುವುದು. ರೋಮಾ 8:19-22 ಇದಲ್ಲದೆ ಮಾದರಿಯ ರೂಪದಲ್ಲಿರುವ ಯಾಜಕನು ದೇಹ ಮಾತ್ರವಲ್ಲದೆ ಶಿರಸ್ಸನ್ನು ನಿರೂಪಿಸುವ ಪ್ರತಿ ಮಾದರಿಯ ಯಾಜಕನಾದ ಕ್ರಿಸ್ತನನ್ನು ನಿರೂಪಿಸುವುದಲ್ಲದೆ ಸಭೆಯ ಅಂಗವಾಗಿರುವ ಪ್ರತಿಯೊಬ್ಬ ಸದಸ್ಯನೂ ಆ ನ್ಯಾಯತೀರ್ಪನ್ನು ಅನುಸರಿಸಲೇಬೇಕಾಗಿದೆ. ಕ್ರಿಸ್ತನ ದೇಹದ ಅಂಗವಾಗಿ ಅನೇಕರಿಗೆ ಆಹ್ವಾನವಿದ್ದರೂ ಅದರೊಳಗೆ ಸೇರಲು ಎಲ್ಲರಿಗೂ ಸಮ್ಮತಿ ಇಲ್ಲ. ಆದರೆ ಕ್ರಿಸ್ತನ ದೇಹವೆಂಬ ನಿಜವಾದ ದ್ರಾಕ್ಷೆ ಬಳ್ಳಿಯ ರೆಂಬೆಗಳಾಗಿ ಆಯಲ್ಪಡುವವರು ಮರಣ ಪರ್ಯಂತರ ಸ್ವಾಮಿ ನಿಷ್ಠೆಯುಳ್ಳ ಜಯ ಹೊಂದಿದವರಾಗಿ ಆರಿಸಲ್ಪಡುವರು. ಪ್ರಕಟಣೆ 3:21. ಇವರು ಸಂಪೂರ್ಣತೆಯನ್ನು ಯಾವ ರೀತಿಯಲ್ಲಾದರೂ ತಮ್ಮ ದೇಹಗಳಲ್ಲಿ ಹೊಂದುವವರಲ್ಲ, ಆದರೆ ಹೃದಯಗಳಲ್ಲಿ ಚಿತ್ತದಲ್ಲಿ ಮತ್ತು ತಮ್ಮ ಉದ್ದೇಶಗಳಲ್ಲಿ ಸಂಪೂರ್ಣತೆಯನ್ನು ಸಾಧಿಸಬೇಕಾಗಿದೆ. ಇವರು ಹೃದಯಗಳಲ್ಲಿ ಶುದ್ಧರಾಗಿರಬೇಕು. ಮಣ್ಣಿನ ಘಟಕವು ದೋಷಯುಕ್ತವಾಗಿದ್ದರೂ ಬಂಗಾರವು ಯಾವ ರೀತಿ ಶುದ್ಧವಾಗಿರುತ್ತದೋ ಅದೇ ರೀತಿಯಲ್ಲಿ ಬೆಂಕಿಯಿಂದ ಶೋಧಿತರಾಗಿ ಪ್ರವೀಣತೆಯನ್ನು
ಅಂಗೀಕಾರದ
ಸ್ಪಷ್ಟೀಕರಣ. ಯಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು ಕೊಬ್ಬನ್ನು ದಹಿಸಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು ಮತ್ತು ಆರಾಧಿಸಿದರು. ಇದೇ ಅಭಿಪ್ರಾಯವನ್ನು ಇನ್ನೊಂದು ರೀತಿಯಲ್ಲಿ ವ್ಯಕ್ತಪಡಿಸಿದೆ. ಬೆಂಕಿಯು ದೇವರ ಅಂಗೀಕಾರವನ್ನು ಸ್ಪಷ್ಟಪಡಿಸುತ್ತದೆ. ದೇವರ ಎಣಿಕೆಯಲ್ಲಿ ಈ ಯಜ್ಞದ ಮಹತ್ವದಿಂದ ಜನರು ಮರಣ ಮತ್ತು ಸಮಾಧಿಯಿಂದ ಸ್ವಾತಂತ್ರ್ಯವನ್ನು ಹೊಂದುವುದಲ್ಲದೆ ಮಾನವರು ಇದರ ಅಂಗೀಕಾರದಿಂದ ಮನವರಿಕೆಗೊಂಡು ಸರ್ವಶಕ್ತನಾದ ಯಹೋವನನ್ನು ಮತ್ತು ಆತನ ಪ್ರತಿನಿಧಿ ಸ್ವರೂಪನಾದ ಯಾಜಕನನ್ನು ತಿಳಿದುಕೊಳ್ಳುವರು. ಆದರೆ ಇದು ಇನ್ನೂ ಪೂರೈಸಿಲ್ಲವೆಂಬುದು ಸ್ಪಷ್ಟವಾಗಿದೆ. ಸರ್ವಶಕ್ತನಾದ ದೇವರು ಅಗ್ನಿಯಿಂದಾಗುವ ಮಹಾಪ್ರಾಯಶ್ಚಿತ್ತ ದಿನದ ಯಜ್ಞದ ಅಂಗೀಕಾರವನ್ನು ಇನ್ನೂ ಸ್ಪಷ್ಟವಾಗಿ ವ್ಯಕ್ತಪಡಿಸಿಲ್ಲ. ಜನರಾದರೂ ಅಡ್ಡಬಿದ್ದು ರಾಜಾದಿರಾಜನಿಗೂ ಮತ್ತು ಆತನ ಪ್ರತಿನಿಧಿ ಸ್ವರೂಪನನ್ನು ಮಹಾಶಬ್ದದಿಂದಲೂ ಭಕ್ತಿ ನಿಷ್ಠೆಗಳಿಂದ ಇನ್ನೂ ಆರಾಧಿಸಿರುವುದಿಲ್ಲ. ಇಲ್ಲಿ ಈ ಜಗತ್ತು ಇನ್ನೂ ಕೆಡುಕನ ವಶದಲ್ಲಿ ಬಿದ್ದಿದ 1 ಯೋಹಾನ 5:19. ಈ ಪ್ರಪಂಚದ ದೇವರು ಹೆಚ್ಚು ಕಡಿಮೆ ಎಲ್ಲ ಮಾನವರ ಮನಸ್ಸನ್ನು ಇನ್ನೂ ಮಂಕು ಮಾಡುತ್ತಿರುವನು. 2 ಕೊರಿಂಥ 4:4. ಕತ್ತಲು ಭೂಮಿಯನ್ನು ಇನ್ನೂ ಕವಿದಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ಯೆಶಾಯ 60:2 ಸಭೆಯ ಎಲ್ಲ ಸದಸ್ಯರು ಅಂದರೆ ಮಹಾನ್ ಮಹಾಯಾಜಕನ ದೇಹದ ಸದಸ್ಯರು. 2 ವಾಸ್ತವವಾದ ಮರಣ ದಾಟಿ ಮಹಾಪರಿಶುದ್ಧ ಸ್ಥಳದೊಳಗೆ ಪುನರುಸ್ಥಾನದ ಬದಲಾವಣೆಗಳಿಂದ ಮೊದಲು ಪ್ರವೇಶಿಸುವವರಿಗೂ ಈ ಮಾದರಿಯಲ್ಲಿ ತೋರಿಸಿರುವ ಪೂರ್ವಸ್ಥಿತಿ ಪ್ರಾಪ್ತಿಯ ಆಶೀರ್ವಾದಗಳನ್ನು ನಾವು ನೋಡುವ ಅಗತ್ಯವಿರುವುದಿಲ್ಲ. ಈ ಸಾಂಕೇತಿಕ ಆಶೀರ್ವಾದವು ಮಹಾಸಂಕಟಗಳ ಸಮಯವು ಪೂರೈಸುವವರೆಗೂ ನೆರವೇರುವುದಿಲ್ಲ. ತದನಂತರವಾಗಿ ಇಡೀ ಮಾನವ ಕುಲವು ಶಿಕ್ಷಾ ದಂಡನೆಗಳಿಂದ ಶುದ್ಧೀಕರಿಸಲ್ಪಟ್ಟು ಸ್ವಪ್ರತಿಷ್ಠೆಗಳಿಲ್ಲದ ದೀನತೆಯಿಂದ ತುಂಬಿದವರಾಗಿ ಶಾಂತಿ ಸಮಾಧಾನಗಳಿಂದ ಮಿತಿಗೊಳಿಸಲ್ಪಟ್ಟು ಅಬ್ರಹಾಮನ ಅಂಕುರವಾದ ಮಹಾಕ್ರಿಸ್ತನನ್ನು ನಿರೀಕ್ಷಿಸುವವರಾಗಿಯೂ ಮತ್ತು ಬಯಸುವವರಿಗಾಗಿ ತಮ್ಮನ್ನು ಆಶೀರ್ವದಿಸಿ ಎತ್ತಲ್ಪಡಬೇಕೆಂಬುದಾಗಿ ಎದುರು ನೋಡುವವರಾಗಿರುವರು. ಈ ಎಲ್ಲ ಮಾದರಿಗಳು ಛಾಯೆ ಪ್ರತಿಯೊಬ್ಬ ಮಾನವನಿಗೆ ಸಂಪೂರ್ಣವಾದ ಹಿಡುಬಲಿ ಮತ್ತು ಪರಿಹಾರದ ಆಶೀರ್ವಾದಗಳನ್ನು ಒದಗಿಸಲು ಎಷ್ಟೋ ಸೊಗಸಾಗಿ ಎಲ್ಲರಿಗೂ ಉಪದೇಶಿಸಲ್ಪಟ್ಟಿವೆ. ನಮೂದಿಸಲ್ಪಟ್ಟ ಎಲ್ಲ ಮಾದರಿಯ ನಿದರ್ಶನಗಳಲ್ಲಿ ಬದುಕಿರುವವರಿಗೂ ಮತ್ತು ಸತ್ತವರಿಗೂ ಯಾವ ಭಿನ್ನತ್ವವೂ ತೋರಿ ಬಂದಂತೆ ಕಾಣುವುದಿಲ್ಲ. ಕೆಲವರು ಮಹಾಯಾಜಕನು ಮಾಡುವ ಯಜ್ಞಗಳು ಪೂರೈಸಿದ ನಂತರ ಆಶೀರ್ವಾದಗಳು ಪ್ರಾರಂಭವಾಗಿ ಆ ಸಮಯದಲ್ಲಿ ಜೀವಂತವಾಗಿರುವವರಿಗೆ ಮಾತ್ರ ವಿಶೇಷವಾಗಿ ಫಲದಾಯಕವಾಗಿರುತ್ತಾರೆಂದು ತರ್ಕಿಸಲು ಮನಸ್ಸುಳ್ಳವರಾಗಿರುವರು. ಆದರೆ ಇದಕ್ಕೆ ನಮ್ಮ ಉತ್ತರ, ಅದರ ನಿರಾಕರಣೆ, ದೇವರ ಗಣನೀಯ ದೃಷ್ಟಿಯಲ್ಲಿ ಸತ್ತವರಿಗೂ ಬದುಕಿರುವವರಿಗೂ ಭೇದವಿಲ್ಲ. ಆತನು ಎಲ್ಲರ ಬಗ್ಗೆ ಸತ್ತವರೆಂದೇ ಹೇಳುತ್ತಾನೆ. ಎಲ್ಲರೂ ಆದಾಮನ ಮರಣದ ಅಡಿಯಲ್ಲಿ ನಿಶ್ಚಯಿಸಲ್ಪಟ್ಟಿದ್ದಾರೆ. ಪ್ರತಿ ಮಾನವನಲ್ಲಿ ಅಡಕವಾಗಿರುವ ಚಿಕ್ಕ ಜೀವ ಕಣವು ನಿಜವಾಗಿಯೂ ಮೃತ್ಯುವಿನ ಒಂದು ಹಂತವಾಗಿದೆ. ಹೀಗೆ ಆದಾಮನ ಪಾಪದಿಂದಾಗಿ ಬುಡಕಟ್ಟಿನಲ್ಲಿರುವವರೆಲ್ಲರೂ ಸತ್ತವರೇ ಆಗಿದ್ದಾರೆ. ಆದರೆ ಪ್ರತಿಬಿಂಬಿತರಾಗುವ ಛಾಯೆಯ ಕೊನೆಯಲ್ಲಿ ಪ್ರಾಯಶ್ಚಿತ್ತ ದಿನದಂದು ಆಶೀರ್ವಾದಗಳ ಸಮರ್ಥನೆಯಿಂದ ಜೀವವು ಎಲ್ಲರಲ್ಲಿಯೂ ವ್ಯಾಪ್ತಿಯಾಗಿ ವಿಧೇಯತ್ವಕ್ಕೆ ಎಲ್ಲರೂ ಬದ್ಧರಾಗುವರು. ಅಲ್ಲದೆ ಜೀವದಾಯಕವಾದ ರಕ್ಷಕನಿಂದ ಆದಾಮನಲ್ಲಿ ಕಳೆದುಕೊಂಡ ಜೀವ ಸ್ವಾತಂತ್ರ್ಯ ದೇವರ ದಯೆಗಳನ್ನು ಪಡೆಯಲಿಚ್ಛಿಸುವವರು ಅದನ್ನು ಪುನಃ ಪಡೆಯಬಹುದು. ಯಾರು ಮರಣದ ಮಾರ್ಗದಲ್ಲಿ ಹೋಗಿರುವರೋ ಮತ್ತು ಇನ್ನೂ ಅದರ ಅಂಚಿನಲ್ಲಿ ತಡವಾಗುವವರೋ ಮರಣಕರವಾದ ಕಾರ್ಗತ್ತಿಲನ ಕಣಿವೆಯಲ್ಲಿ ನಡೆಯುವವರು ಇವರೆಲ್ಲರಿಗೂ ಜೀವದ ದಾನವನ್ನು ಪಡೆಯಲಿಚ್ಛಿಸುವವರೆಲ್ಲರಿಗೂ
ಪರಿಹಾರ ಅರ್ಪಣೆಗಳ ಪ್ರತಿ ಛಾಯೆಯ ಮುಖ್ಯ ಉದ್ದೇಶ ಎಲ್ಲ ಮಾನವರನ್ನು ಪಾಪ ಮರಣಗಳ ಆಳ್ವಿಕೆಯಿಂದ ಬಿಡುಗಡೆ ಸೃಷ್ಟಿಕರ್ತನೊಂದಿಗೆ ಪ್ರಾಯಶ್ಚಿತ್ತದ ಮೂಲಕ ಸಂಪೂರ್ಣ ಸಂತುಷ್ಟತೆ ಹಿಂದಿರುವುದಕ್ಕೆ ಅವಶ್ಯಕರವಾಗಿರುವ ಪರಿಪೂರ್ಣ ನೆರವು. ಅಬ್ರಹಾಮನ ವಂಶದ ಅಂಕುರದಿಂದ ಭೂಮಿಯ ಎಲ್ಲ ಕುಟುಂಬದವರಿಗೆ ಬರುವ ಆಶೀರ್ವಾದಗಳು ಇವೆ ಆಗಿವೆ. ಅಬ್ರಹಾಮನಿಗೆ ಧರ್ಮೋಪದೇಶವಾಗಿ ದೇವರು ಅನ್ಯ ಜನರನ್ನು, ಎಲ್ಲ ಮಾನವರನ್ನು, ಅನ್ಯ ಜನಾಂಗದವರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವವರೇ ಎಂಬುದಾಗಿ ಶಾಸ್ತ್ರವು ಮೊದಲೇ ಕಂಡುಬಂದು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು, ಸುವಾರ್ತೆಯನ್ನು ಮುಂಚಿತವಾಗಿಯೇ ನಿಷ್ಪಕ್ಷಪಾತವಾಗಿ ತಿಳಿಸಲ್ಪಟ್ಟಿತು. ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಪ್ರಥಮವಾಗಿ ಶಿರಸ್ಸು, ನಂತರ ದೇಹ. ನೀವು ಕ್ರಿಸ್ತನವರಾಗಿದ್ದರೆ ಸದಸ್ಯರಾಗಿ ಅಬ್ರಹಾಮನ ಸಂತತಿಯವರಿಗೂ ವಾಗ್ದಾನಕ್ಕನುಸಾರವಾಗಿ ಬದ್ಧರೂ ಆಗಿದ್ದೀರಿ. ಭೂಲೋಕದ ಎಲ್ಲ ಕುಟುಂಬದವರಿಗೂ ಆಶೀರ್ವಾದಗಳು ಅಬ್ರಹಾಮನ ಸಂತತಿಯವರಿಂದ ಎಂದು ಸೂಚಿತವಾಗಿ ಒಬ್ಬನಿಂದಲೇ ಎಂದು ತಿಳಿಸಲ್ಪಟ್ಟಿದೆ. ಗಲಾತ್ಯ 3:8-16-29 ವಚನಗಳು. ಆಶೀರ್ವಾದದ ಮುನ್ನ ಈ ಸಂತತಿಯು ಈಗ ವಾಚಿಸಿದ ಮಾದರಿಯಲ್ಲಿ ಪೂರ್ಣವಾಗಬೇಕು. ಆಶೀರ್ವಾದಗಳು ಪ್ರವಹಿಸುವ ಮುನ್ನ ಪಾಪ ವಿಮೋಚನಾ ಯಜ್ಞಗಳು ನಿಲ್ಲಲೇಬೇಕು. ಮಹಾಯಾಜಕನೊಬ್ಬನೇ ಮಹಾಪರಿಶುದ್ಧ ಸ್ಥಳದೊಳಗೆ ವರ್ಷಕ್ಕೊಂದಾವರ್ತಿ ಪಾಪ ಪರಿಹಾರಕ್ಕೋಸ್ಕರ ಪ್ರವೇಶಿಸುತ್ತಾನೆ ಎಂಬ ನಿರ್ಬಂಧದಿಂದ ಆತನು ಮತ್ತು ಉಪಯಾಜಕರು ಇದ್ದರ ದಿನಗಳಲ್ಲಿ, ಅಂದರೆ ಪಾಪಗಳಿಗೆ ಸಂಪೂರ್ಣ ಪರಿಹಾರಕ್ಕಾಗಿ ಪಾಪ ವಿಮೋಚನಾ ದಿನದ ನಂತರ ಹೋಗುವುದಿಲ್ಲ ಎಂಬುದನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಆದರೆ ಅದಕ್ಕೆ ಪ್ರತಿಕೂಲವಾಗಿ ಮಹಾಯಾಜಕನು ಅಲ್ಲಿ ಹಲವು ಸಂದರ್ಭಗಳಲ್ಲಿ ಪ್ರವೇಶಿಸುತ್ತಿದ್ದನು. ಮಹಾಯಾಜಕನು ಇಸ್ರಾಹೇಲರ ಹಿತಕ್ಷೇಮಗಳಿಗೋಸ್ಕರ ಯಹೋವನಲ್ಲಿ ವಿಚಾರಿಸಲು ದೈವ ನಿರ್ಣಯವನ್ನು ತಿಳಿಸುವ ಊರೀಂ ಮತ್ತು ತಮ್ಮೀಂಗಳುಳ್ಳ ಎದೆಯ ಕವಚವನ್ನು ಧರಿಸಿದವನಾಗಿ ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗುತ್ತಿದ್ದನು. ಮಾತ್ರವಲ್ಲದೆ ಪಾಳೆಯದಿಂದ ಹೊರಡುವಾಗೆಲ್ಲ ಯಾಜಕರು ಒಳಗೆ ಪ್ರವೇಶಿಸಿ ಪರದೆಗಳನ್ನು ಬಿಚ್ಚಿ ಅದರಿಂದ ಮಂಜೂಷವನ್ನು ಮತ್ತು ಪರಿಶುದ್ಧ ಪಾತ್ರೆಗಳನ್ನೆಲ್ಲ ಒದಿಸಿ ಕಟ್ಟಿ ಲೇವಿಯರು ಹೊರಡಲು ಅಪ್ಪಣೆಯಾದ ಮೇಲೆ ಅದನ್ನು ಹೊರಲು ಹಣಿ ಮಾಡುತ್ತಿದ್ದರು. ಅರಣ್ಯಕಾಂಡ 4:5-16 ವಚನಗಳು. ಮಾತ್ರವಲ್ಲದೆ ಇಸ್ರಾಹೇಲ್ಯರು ಪಾಪ ಪರಿಹಾರಕ್ಕೋಸ್ಕರ ಯಾಜಕರಿಗೆ ಪ್ರಾಯಶ್ಚಿತ್ತ ಯಜ್ಞದ ದಿನದ ನಂತರ ಅರ್ಪಿಸಿದವುಗಳನ್ನು ಮಹಾಪರಿಶುದ್ಧ ಸ್ಥಳದಲ್ಲಿಯೇ ಅದನ್ನು ಊಟ ಮಾಡುತ್ತಿದ್ದರು. ಅರಣ್ಯಕಾಂಡ 18:10 ವಚನ. ಈ ಪ್ರಕಾರ ಈಗಿನ ಪ್ರಸ್ತುತ ಪ್ರಾಯಶ್ಚಿತ್ತ ಯಜ್ಞದ ದಿನವು ಪೂರೈಸಿದ ಬಳಿಕ ಅದರ ಪ್ರತಿಛಾಯೆಯು ನೆರವೇರುವುದು. ರಾಜವಂಶ ಯಾಜಕಸ್ಥರು ಮಹಾಪರಿಶುದ್ಧ ಸ್ಥಳದಲ್ಲಿದ್ದುಕೊಂಡು, ಅಂದರೆ ಪರಿಪೂರ್ಣ ಆತ್ಮೀಯ ಗುಣಧರ್ಮಗಳಿಂದ ಕೂಡಿದವರಾಗಿ ಅಲ್ಲಿ ಪಾಪ ಪರಿಹಾರ ಯಜ್ಞಗಳಿಗೋಸ್ಕರ ಇಡೀ ಜಗತ್ತು ತರುವ ತಮ್ಮ ಉಲ್ಲಂಘನೆಯ ಪರಿಹಾರವನ್ನು ಆದಾಮನ ಮೂಲ ಪಾಪವು ಪ್ರಾಯಶ್ಚಿತ್ತದ ದಿನದಲ್ಲಿ ಅಳಿಸಲ್ಪಟ್ಟಿರುವುದು ಅಂಗೀಕರಿಸುವರು, ಅಂದರೆ ಭಜಿಸುವವರು ಆ ಪರಿಪೂರ್ಣ ದೈವಿಕ ಸ್ಥಿತಿಯಲ್ಲಿ ಇಸ್ರಾಹೇಲ್ಯರಿಗೆ ಊರೀಂ ಮತ್ತು ತಮ್ಮೀಂನ ಮುಖಾಂತರ ನಿರೂಪಕವಾದ ತೀರ್ಮಾನ ನಿರ್ಧಾರಗಳು ಮತ್ತು ಅದರ ಸಮಾಧಾನದ ಪ್ರತಿಕ್ರಿಯೆಯ ಉತ್ತರಗಳನ್ನು ಯಾಜಕ ವರ್ಗದವರು ಎಲ್ಲ ವಿಷಯಗಳಲ್ಲಿ ತಿಳುವಳಿಕೆಯನ್ನು ಬೋಧಿಸುವರು. ದೇವರು ಈ ವಾಕ್ಯವನ್ನು ಆಶೀರ್ವ